ಪಾಠ 9. ಸಂಸಾರ ಆನಂದ ಸಾಗರವಾಗಲು ಏನು ಮಾಡಬೇಕು? 1. ಸುಖಿ ಸಂಸಾರಕ್ಕೆ ಕಾನೂನುಬದ್ಧ ವಿವಾಹ ಅಗತ್ಯವೇಕೆ? ಯಹೋವನು ಸಂತೋಷವುಳ್ಳ ದೇವರು, ಹಾಗಾಗಿ ಕುಟುಂಬಗಳು ಸಹ ಸಂತೋಷವಾಗಿರಬೇಕೆಂದು ಇಷ್ಟಪಡುತ್ತಾನೆ. ಗಂಡು ಹೆಣ್ಣು ನಡುವೆ ವಿವಾಹವೆಂಬ ಬಂಧವನ್ನು ಆರಂಭಿಸಿದ್ದು ಆತನೇ. ಕುಟುಂಬದಲ್ಲಿ ಸುಖ ನೆಮ್ಮದಿ ಇರಬೇಕಾದರೆ ವಿವಾಹ ಕಾನೂನುಬದ್ಧವಾಗಿ ನಡೆದಿರಬೇಕು. ಏಕೆಂದರೆ ಕಾನೂನುಬದ್ಧ ವಿವಾಹ ಮಾತ್ರ ಹೆತ್ತವರಿಗೂ ಮಕ್ಕಳಿಗೂ ಭದ್ರತೆ ಒದಗಿಸುತ್ತದೆ. ಮದುವೆ ನೋಂದಣಿಯ ವಿಷಯದಲ್ಲಿ ಆಯಾ ದೇಶದಲ್ಲಿರುವ ನಿಯಮವನ್ನು ನಾವು ಪಾಲಿಸಬೇಕು.
ಲೂಕ 2:1 ಓದುವುದು: ಆ ದಿನಗಳಲ್ಲಿ ಇಡೀ ನಿವಾಸಿತ ಭೂಮಿಯು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೈಸರನಾದ ಅಗಸ್ಟಸ್ನಿಂದ ಆಜ್ಞೆಯು ಹೊರಡಿಸಲ್ಪಟ್ಟಿತು. ವಚನ 4 ಮತ್ತು 5. ಯೋಸೇಫನು ದಾವಿದನ ಮನೆತನದವನೂ ವಂಶದವನೂ ಆಗಿದ್ದರಿಂದ ಅವನು ಸಹ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯುದಾಯದಲ್ಲಿ ಬೆತ್ಲಹೇಮ್ ಎಂದು ಕರೆಯಲ್ಪಡುತ್ತಿದ್ದ ದಾವಿದನ ಊರಿಗೆ ತನ್ನ ಪತ್ನಿಯಾಗಿದ್ದ ಮರಿಯಳೊಂದಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲಿಕ್ಕಾಗಿ ಹೋದನು. ಇಷ್ಟರಲ್ಲಿ ಅವಳು ದಿನ ತುಂಬಿದ ಗರ್ಭಿಣಿಯಾಗಿದ್ದಳು.
ವಿವಾಹ ಹೇಗೆ ಇರಬೇಕೆನ್ನುವುದು ದೇವರ ಇಚ್ಛೆ. ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನೇ ಮದುವೆಯಾಗಬೇಕು. ಆ ಬಂಧ ಶಾಶ್ವತವಾಗಿರಬೇಕು. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ನಿಷ್ಠೆ ತೋರಿಸಬೇಕೆಂದು ಯಹೋವ ದೇವರು ಬಯಸುತ್ತಾನೆ. ವಿವಾಹ ವಿಚ್ಛೇದನವನ್ನು ಆತನು ದ್ವೇಷಿಸುತ್ತಾನೆ. ಬಾಳಸಂಗಾತಿ ವ್ಯಭಿಚಾರ ಮಾಡುವುದಾದರೆ ಮಾತ್ರ ವಿಚ್ಛೇದನ ಕೊಟ್ಟು ಬೇರೆ ಮದುವೆ ಮಾಡಿಕೊಳ್ಳಬಹುದು.
ಮತ್ತಾಯ 19:3-6 ಹೇಳುತ್ತದೆ: ಆಗ ಫರಿಸಾಯರು ಅವನನ್ನು ಪರೀಕ್ಷಿಸಲಿಕ್ಕಾಗಿ ಅವನ ಬಳಿಗೆ ಬಂದು, ಒಬ್ಬನು ಯಾವುದೇ ಕಾರಣಕ್ಕಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡುವುದು ಧರ್ಮಸಮ್ಮತವೋ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಅವನು, ಮನುಷ್ಯರನ್ನು ಸೃಷ್ಟಿಸಿದಾತನು ಆರಂಭದಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನು ಎಂಬುದನ್ನು ನೀವು ಓದಲಿಲ್ಲವೋ? ಹೀಗೆ ಅವರು ಇನ್ನು ಮುಂದೆ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಒಟ್ಟುಗೂಡಿಸಿದ್ದನ್ನು ಯಾವ ಮನುಷ್ಯನೂ ಅಗಲಿಸದಿರಲಿ ಎಂದು ಹೇಳಿದನು. ವಚನ 9 ಹೇಳುತ್ತದೆ: ಹಾದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ ಎಂದು ನಿಮಗೆ ಹೇಳುತ್ತೇನೆ ಅಂದನು.
2. ಗಂಡ ಹೆಂಡತಿ ಹೇಗೆ ನಡೆದುಕೊಳ್ಳಬೇಕು? ಯಹೋವ ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ್ದು ಮದುವೆಯ ನಂತರ ಒಬ್ಬರಿಗೊಬ್ಬರು ಸಹಾಯಕರಾಗಿ ಇರಬೇಕೆಂಬ ಉದ್ದೇಶದಿಂದಲೇ. ಗಂಡ ಕುಟುಂಬದ ಯಜಮಾನನಾಗಿದ್ದು ಕುಟುಂಬದಲ್ಲಿ ಮುಂದಾಳತ್ವ ವಹಿಸಬೇಕು. ಊಟ ಬಟ್ಟೆ ಇತ್ಯಾದಿಗಳನ್ನು ಒದಗಿಸಬೇಕು. ಮಾತ್ರವಲ್ಲ, ಕುಟುಂಬಕ್ಕೆ ದೇವರ ಬಗ್ಗೆ ಕಲಿಸುವ ಜವಾಬ್ದಾರಿ ಸಹ ಆತನದ್ದು. ಆತ ಹೆಂಡತಿಯನ್ನು ನಿಸ್ವಾರ್ಥ ಭಾವದಿಂದ ಪ್ರೀತಿಸಬೇಕು. ಪತಿ ಪತ್ನಿ ಪರಸ್ಪರ ಪ್ರೀತಿ ಗೌರವದಿಂದ ನಡೆದುಕೊಳ್ಳಬೇಕು. ಎಲ್ಲರಲ್ಲೂ ತಪ್ಪು ಮಾಡುವ ಪ್ರವೃತ್ತಿ ಇರುವ ಕಾರಣ ಕ್ಷಮಾಗುಣ ಇದ್ದರೆ ಮಾತ್ರ ಸುಖಿ ಸಂಸಾರ ಸಾಧ್ಯ.
ಎಫೆಸ 4:31-32 ಹೇಳುತ್ತದೆ: ಎಲ್ಲಾ ದ್ವೇಷಭರಿತ ವೈಷಮ್ಯ, ಕೋಪ, ಕ್ರೋಧ, ಕಿರಿಚಾಟ ಮತ್ತು ನಿಂದಾತ್ಮಕ ಮಾತುಗಳನ್ನು ಸಕಲ ವಿಧವಾದ ಕೆಟ್ಟತನದೊಂದಿಗೆ ನಿಮ್ಮಿಂದ ತೆಗೆದುಹಾಕಿರಿ. ಒಬ್ಬರಿಗೊಬ್ಬರು ದಯವುಳ್ಳವರಾಗಿಯೂ ಕೋಮಲ ಸಹಾನುಭೂತಿಯುಳ್ಳವರಾಗಿಯೂ ದೇವರು ಕ್ರಿಸ್ತನ ಮೂಲಕ ನಿಮ್ಮನ್ನು ಉದಾರವಾಗಿ ಕ್ಷಮಿಸಿದಂತೆಯೇ ಒಬ್ಬರನ್ನೊಬ್ಬರು ಉದಾರವಾಗಿ ಕ್ಷಮಿಸುವವರಾಗಿಯೂ ಇರಿ. ಎಫೆಸ 5:22-25 ಹೇಳುತ್ತದೆ: ಕರ್ತನಿಗೆ ಹೇಗೋ ಹಾಗೆಯೇ ಹೆಂಡತಿಯರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿರಲಿ. ಏಕೆಂದರೆ ಕ್ರಿಸ್ತನು ಸಭೆಯೆಂಬ ದೇಹದ ರಕ್ಷಕನಾಗಿದ್ದು ಅದರ ಶಿರಸ್ಸಾಗಿರುವಂತೆಯೇ ಗಂಡನು ತನ್ನ ಹೆಂಡತಿಗೆ ಶಿರಸ್ಸಾಗಿದ್ದಾನೆ. ವಾಸ್ತವದಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಹೆಂಡತಿಯರು ಸಹ ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಲಿ. ಗಂಡಂದಿರೇ, ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂತೆಯೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸುತ್ತಾಯಿರಿ. ವಚನ 33 ಹೇಳುತ್ತದೆ, ಆದರೂ ನಿಮ್ಮಲ್ಲಿ ಪ್ರತಿಯೊಬ್ಬನು ವೈಯಕ್ತಿಕವಾಗಿ ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನೂ ಪ್ರೀತಿಸಲಿ. ಅದೇ ಸಮಯದಲ್ಲಿ ಹೆಂಡತಿಗೆ ತನ್ನ ಗಂಡನ ಕಡೆಗೆ ಆಳವಾದ ಗೌರವವಿರಬೇಕು. 1 ಪೇತ್ರ 3:7 ಹೇಳುತ್ತದೆ, ಗಂಡಂದಿರೇ, ನೀವು ಅದೇ ರೀತಿಯಲ್ಲಿ ಅವರೊಂದಿಗೆ ಜ್ಞಾನಾನುಸಾರವಾಗಿ ಬಾಳುವೆ ಮಾಡಿರಿ. ದುರ್ಬಲ ಪಾತ್ರೆಗೋ ಎಂಬಂತೆ ಸ್ತ್ರೀಯರಿಗೆ ಗೌರವವನ್ನು ಸಲ್ಲಿಸಿರಿ, ಏಕೆಂದರೆ ಅವರೊಂದಿಗೆ ನೀವು ಸಹ ಜೀವದ ಅಪಾರ ಅನುಗ್ರಹಕ್ಕೆ ಬಾಧ್ಯರಾಗಿದ್ದೀರಿ. ಹೀಗೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುವುದಿಲ್ಲ.
3. ಸಂಸಾರದಲ್ಲಿ ಸಮಸ್ಯೆ ಇದ್ದರೆ ಸಂಗಾತಿಯನ್ನು ತೊರೆಯಬಹುದೇ? ದಾಂಪತ್ಯದಲ್ಲಿ ಸಮಸ್ಯೆ ಇದ್ದಲ್ಲಿ ಇಬ್ಬರು ಪ್ರೀತಿ ತೋರಿಸುತ್ತಾ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಸಮಸ್ಯೆ ಏಳುವಾಗ ಪತಿ ಪತ್ನಿ ದೂರ ಆಗುವುದನ್ನು ಬೈಬಲ್ ಪ್ರೋತ್ಸಾಹಿಸುವುದಿಲ್ಲ.
1 ಕೊರಿಂಥ 7:10-13 ಹೇಳುತ್ತದೆ, ವಿವಾಹಿತರಿಗೆ ನಾನು, ವಾಸ್ತವದಲ್ಲಿ ನಾನಲ್ಲ ಕರ್ತನು, ಸಲಹೆ ನೀಡುವುದೇನೆಂದರೆ ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಬೇಕಾದರೂ ಅವಳು ಮದುವೆಯಾಗದೇ ಉಳಿಯಲಿ, ಅಥವಾ ತನ್ನ ಗಂಡನೊಂದಿಗೆ ಪುನಃ ಸಮಾಧಾನ ಮಾಡಿಕೊಳ್ಳಲಿ. ಮತ್ತು ಗಂಡನು ತನ್ನ ಹೆಂಡತಿಯನ್ನು ಬಿಡಬಾರದು. ಆದರೆ ಇತರರಿಗೆ ನಾನು, ಹೌದು ಕರ್ತನಲ್ಲ, ನಾನು ಹೇಳುವುದೇನೆಂದರೆ ಒಬ್ಬ ಸಹೋದರನಿಗೆ ಅವಿಶ್ವಾಸಿಯಾದ ಹೆಂಡತಿಯಿದ್ದು ಅವಳು ಅವನೊಂದಿಗೆ ಬಾಳಲು ಸಮ್ಮತಿಸುವುದಾದರೆ ಅವನು ಅವಳನ್ನು ಬಿಡದಿರಲಿ. ಅದೇ ರೀತಿಯಲ್ಲಿ ಒಬ್ಬ ಸ್ತ್ರೀಗೆ ಅವಿಶ್ವಾಸಿಯಾದ ಗಂಡನಿದ್ದು ಅವನು ಅವಳೊಂದಿಗೆ ಬಾಳಲು ಸಮ್ಮತಿಸುವುದಾದರೆ ಅವಳು ತನ್ನ ಗಂಡನನ್ನು ಬಿಡದಿರಲಿ.
4. ಮಕ್ಕಳೇ, ನೀವು ಹೇಗಿರಬೇಕೆಂದು ದೇವರ ಇಷ್ಟ? ನೀವು ಸದಾ ಖುಷಿ ಖುಷಿಯಾಗಿ ಇರಬೇಕೆಂಬುದು ಯಹೋವ ದೇವರ ಆಶೆ. ನಿಮ್ಮ ತಾರುಣ್ಯವನ್ನು ಆನಂದಿಸಲು ಬೇಕಾದ ಅಪೂರ್ವ ಸಲಹೆಗಳನ್ನು ಆತನು ಕೊಟ್ಟಿದ್ದಾನೆ. ನೀವು ತಂದೆ ತಾಯಿ ಮಾತನ್ನು ಕೇಳಿ ಅವರ ಜ್ಞಾನ ಅನುಭವದಿಂದ ಪ್ರಯೋಜನ ಪಡೆಯಬೇಕೆಂದು ಅಪೇಕ್ಷಿಸುತ್ತಾನೆ. ಯಹೋವ ದೇವರು ಮತ್ತು ಯೇಸುಕ್ರಿಸ್ತ ಹೇಳಿದಂತೆ ನಡೆಯುತ್ತಾ ನಿಮ್ಮ ಬದುಕನ್ನು ಸವಿಯಬೇಕೆಂಬುದು ಸೃಷ್ಟಿಕರ್ತನ ಆಸೆ.
ಪ್ರಸಂಗಿ 11:9-12 ಹೇಳುತ್ತದೆ, ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು. ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನೂ ದೇಹದಿಂದ ಶ್ರಮೆಯನ್ನೂ ತೊಲಗಿಸು. ಬಾಲ್ಯವೂ ಪ್ರಾಯವೂ ವ್ಯರ್ಥವಷ್ಟೆ. ಕಷ್ಟದ ದಿನಗಳು, ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಮತ್ತಾಯ 19:13-15 ಹೇಳುತ್ತದೆ, ಬಳಿಕ ಅವನು ತನ್ನ ಕೈಗಳನ್ನಿಟ್ಟು ಪ್ರಾರ್ಥಿಸುವಂತೆ ಜನರು ಚಿಕ್ಕ ಮಕ್ಕಳನ್ನು ಅವನ ಬಳಿಗೆ ತಂದರು. ಆದರೆ ಶಿಷ್ಯರು ಅವರನ್ನು ಗದರಿಸಿದರು. ಆಗ ಯೇಸು, ಚಿಕ್ಕ ಮಕ್ಕಳನ್ನು ಬಿಡಿರಿ, ನನ್ನ ಬಳಿಗೆ ಬರುವುದರಿಂದ ಅವುಗಳನ್ನು ತಡೆಯಬೇಡಿ, ಏಕೆಂದರೆ ಸ್ವರ್ಗದ ರಾಜ್ಯವು ಇಂಥವರಿಗೆ ಸೇರಿದ್ದಾಗಿದೆ ಎಂದು ಹೇಳಿದನು. ಅವನು ಅವುಗಳ ಮೇಲೆ ಕೈಗಳನ್ನಿಟ್ಟು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದನು. ಮತ್ತಾಯ 21:15-16 ಹೇಳುತ್ತದೆ, ಮುಖ್ಯಯಾಜಕರು, ಶಾಸ್ತ್ರಿಗಳು ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಮತ್ತು ದಾವಿದನ ಕುಮಾರನಿಗೆ ರಕ್ಷಣೆಯನ್ನು ಕೋರುತ್ತೇವೆ ಎಂದು ದೇವಾಲಯದಲ್ಲಿ ಕೂಗಿ ಹೇಳುತ್ತಿರುವ ಹುಡುಗರನ್ನು ನೋಡಿ ಕೋಪಗೊಂಡು ಅವನಿಗೆ, ಇವರು ಹೇಳುತ್ತಿರುವುದು ನಿನಗೆ ಕೇಳುತ್ತಿದೆಯೇ ಎಂದರು. ಆಗ ಯೇಸು ಅವರಿಗೆ, ಹೌದು, ಶಿಶುಗಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತುತಿಯನ್ನು ಸಿದ್ಧಿಗೆ ತಂದಿದ್ದೀ ಎಂಬುದನ್ನು ನೀವು ಎಂದೂ ಓದಲಿಲ್ಲವೇ ಎಂದು ಹೇಳಿದನು.
5. ಹೆತ್ತವರೇ, ಮಕ್ಕಳು ಖುಷಿಯಿಂದಿರಲು ನೀವೇನು ಮಾಡಬೇಕು? ಮಕ್ಕಳಿಗೆ ಊಟ, ಬಟ್ಟೆ, ವಸತಿ ಒದಗಿಸಬೇಕೇನೋ ನಿಜ. ಅದೇ ಸಮಯದಲ್ಲಿ ಅವರಿಗೆ ದೇವರ ಬಗ್ಗೆಯೂ ಕಲಿಸಬೇಕು. ಬೈಬಲ್ನಿಂದ ಆತನ ಬಗ್ಗೆ ಕಲಿಯುವಂತೆ, ಆತನನ್ನು ಪ್ರೀತಿಸುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಹೃದಯಕ್ಕೆ ಸ್ಫೂರ್ತಿ ನೀಡಬೇಕಾದರೆ ದೇವರನ್ನು ಪ್ರೀತಿಸುವ ವಿಷಯದಲ್ಲಿ ನೀವು ಅವರಿಗೆ ಆದರ್ಶರಾಗಿರಬೇಕು. ದೇವರ ವಾಕ್ಯದಿಂದ ನೀವು ಸಲಹೆಗಳನ್ನು ಕೊಡುವಲ್ಲಿ ನಿಮ್ಮ ಮಕ್ಕಳ ಯೋಚನಾ ದಾಟಿ ಹಾಗೂ ವ್ಯಕ್ತಿತ್ವ ಉತ್ತಮವಾಗಿ ರೂಪುಗೊಳ್ಳುತ್ತದೆ.
ಧರ್ಮೋಪದೇಶ ಕಾಂಡ 6:4-7 ಹೇಳುತ್ತದೆ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಜ್ಞಾನೋಕ್ತಿ 22:6 ಹೇಳುತ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು.
ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹ ಶ್ಲಾಘನೆ ಅತ್ಯವಶ್ಯ. ಅದೇ ರೀತಿ ತಪ್ಪು ಮಾಡಿದಾಗ ತಿದ್ದಬೇಕಾಗುತ್ತದೆ, ಶಿಕ್ಷೆ ನೀಡಬೇಕಾಗುತ್ತದೆ. ಈ ರೀತಿಯ ತರಬೇತಿ ಕೆಟ್ಟ ದಾರಿಗೆ ಹೋಗದಂತೆ ಅವರನ್ನು ತಡೆದು ಸದಾ ಸಂತೋಷವಾಗಿರಲು ನೆರವಾಗುತ್ತದೆ. ಆದರೆ ಶಿಸ್ತು ಕಠೋರ ಶಿಕ್ಷೆಯಾಗಿರದಂತೆ ನೋಡಿಕೊಳ್ಳಿ.
ಕೊಲೊಸ್ಸೆ 3:21 ಹೇಳುತ್ತದೆ, ತಂದೆಗಳೇ, ನಿಮ್ಮ ಮಕ್ಕಳು ಮನಗುಂದಿ ಹೋಗದಂತೆ ಅವರನ್ನು ಕೆಣಕುತ್ತಾ ಇರಬೇಡಿ.
ಪೋಷಕರು ಹಾಗೂ ಮಕ್ಕಳಿಗೆಂದೇ ಯಹೋವನ ಸಾಕ್ಷಿಗಳು ಹಲವಾರು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಈ ಪುಸ್ತಕಗಳಲ್ಲಿ ಬೈಬಲಿನ ಅತ್ಯಮೂಲ್ಯ ಸಲಹೆಗಳು ಅಡಕವಾಗಿವೆ.
ಕೀರ್ತನೆ 19:7 ಹೇಳುತ್ತದೆ, ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ವಚನ 11 ಹೇಳುತ್ತದೆ, ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ.